ஜெயசி ஹரே ரச்சிந்தியா சர்வதேவைக்க வந்தியா பரமகுரு ரவிஷ்டாம் அப்சித சஜ்ஜனானாம் நிக்கில குணகணார்னோ நித்திய நிர்முக்த தோஷா சரசு ஜனேனோ சோ ஸ்ரீபதிர் மானதோனஹா ஜேஷ்டஜோ அகண்ட குணோருமண்டலஹா சதோதிதோ ஜ்ஞான மரீச்சிமாரி சுமக்தார்தோச்ச தமோனிஹந்தா வியாசாவதாரோ ஹரிராத்ம பாஸ்கரா ஜேஷ்டஜோ அக்ஷீன சுகாத்மபிம்ப ஸ்வைஸ்வர்ய காந்தி பிரதத சதோதித சுபக்த சந்தாப துரிஷ்டஹந்த ராமாவதாரோ ஹரிரீஷ சந்திரமஹா ஜேஷ்ய சங்கியோர்பலாம்பு பூரோ குணோச்ச ரத்னாகர ஆத்மவைபவ சதா சதாத்மஜ நதீபிராப்யா கிருஷ்ணாவதாரோ ஹரிரேக சாகர எதிதம் ச பக்தானாம் அஸ்மாக்கம் ஹரே ஹரே சதா சுகாரியம் காரியஜ்ஞ பிரளயர்காயித பிரப ஹரிகதாமிருத சார குருகண கருணதிந்தாபணித்து பேழுவே பரம பகவத் பக்தரிதனாதரதி கேளுவது ஆதரதி கேளுவது. ವ್ಯಾಪ್ತಿ ಸಂಧಿ ನೋಡ್ತಾ ಬಂದಿದ್ದೀವಿ. ಹತ್ತನೇ ಪದ್ಯದಲ್ಲಿ ಹಾಗೆ ಭಗವಂತ ಪೂಜ್ಯ ಪೂಜಕ, ಹಿಂದೆ ಹೇಳಿದಂತೆ ಸೇವ್ಯ ಸೇವಕ ಪೂಜ್ಯ ಪೂಜಕ ಅಂತ ಅವನೇ ಅವನ ಪೂಜೆಯನ್ನ ಮಾಡ್ಕೋಬೇಕು ನಮ್ಗೆ, ಯಾಕೆಂದ್ರೆ ಸ್ವತಂತ್ರನೇ ಇಲ್ಲ. ಅವನೇ ಅವನ ಪೂಜೆಯ ಮಾಡ್ಕೋಬೇಕಂದ್ರೆ ಎಲ್ಲೆಡೆನೂ ಅವನಿರಬೇಕು. ಪೂಜಾ ಮಾಡುವ ಪೂಜಕರು, ಪೂಜೆಯನ್ನ ಸ್ವೀಕರಿಸುವವನು ಪೂಜ್ಯ, ಆಮೇಲೆ ಪೂಜಾ ಸಾಧನ. ಇದು ಅನೇಕ ಜೀವಗಳಿಗೆ ಅನೇಕ ರೀತಿಯಾಗಿ ಇರುವಂತದ್ದು, ಅನಾದಿ ಅನಂತ ಕಾಲದಲ್ಲಿನೂ ಇರುವುದು. ಅಂದ್ರೆ ಏನಾಯ್ತು, ಅವನು ಸೃಷ್ಟಿ ಮಾಡಿದ ದೇವತೆ ಜೀವರು ಸರಿ, ದೈತ್ಯರು ಏನು ಪೂಜೆ ಮಾಡುತ್ತಾರೆ ಅಂದ್ರೆ ಆ ದೈತ್ಯರು ರಾಜಸೀಕರು ಇವರಲ್ಲಿನ ದೇವತೆಗಳು ನಿಂತು ಅಲ್ಲಿ ಪೂಜೆ ಆಗುತ್ತೆ. ಸೊ ಅವರೊಳಗೆ ದೇವರು ಇರಬೇಕು ಆ ಕೆಲಸ ಮಾಡಲಿಕ್ಕೆ. ಇಡೀ ಬ್ರಹ್ಮಾಂಡದಲ್ಲಿ ಅನೇಕ 14 ಲೋಕಗಳು, ಅಲ್ಲಲ್ಲಿ ಇರುವಂತ ಜನಗಳು, ಆಯಾ ವಸ್ತುಗಳು, ಆ ವಸ್ತುಗಳಲ್ಲಿ ಇರಬೇಕು ಅವನು, ಆಮೇಲೆ ಪೂಜೆ ಸ್ವೀಕಾರ ಮಾಡಬೇಕು. ಸೊ ಹೀಗೆ ಅವನು ಎಲ್ಲ ಕಡೆನು ಹಿಂದೆ ಹೇಳಿದ ಪದ್ಯದಂತೆ ಭಾರ್ಯರಿಂದೊಡಗೊಳಿ ಅದು ಓಟಪ್ರೋತನಾಗಿದ್ದಾನೆ ಎಂಬುದಕ್ಕೆ ಇನ್ನೊಂದು ಎಕ್ಸಾಂಪಲ್. ಅವನೇ ಎಲ್ಲದನ್ನ, ಯಾಕೆಂದ್ರೆ ಜೀವಗಳಿಗೆ ಸ್ವತಂತ್ರ ಇಲ್ಲ, ಆದ ಕಾರಣದಿಂದ ಒಂದು ದೃಷ್ಟಾಂತ ಕೊಟ್ಟು, ಲೌಕಿಕ ದೃಷ್ಟಾಂತ ಕೊಟ್ಟು, ತಂದೆ ಮಗನ ತಂದೆ ತನ್ನ ಚಿಕ್ಕ ಮಕ್ಕಳನ್ನ ಹೇಗೆ ಹೇಗೆ ಮಾಡ್ತಾನೆ, ಏನ್ ಮಾಡ್ತಾನೆ, ಹೇಳ್ಕೊಡ್ತಾನ, ಶಿಕ್ಷಣ ಕೊಡ್ತಾನೆ, ಹಾಗೆ ದೇವ್ರು ಮಾಡ್ತಾನ ಅಂಬುದನ್ನ ಹೇಳಿ ಇನ್ನ ನೆಕ್ಸ್ಟ್ ಪದ್ಯದಲ್ಲಿ, ಅದು ಮಾತ್ರ ಅಲ್ಲ, ಈ ತಂದೆ ಜನಕ ತನ್ನ ಆತ್ಮಜೆಗೆ, ಈ ತಂದೆ ತನಗೆ ಇರುವುದು ಮಗನಿಗೆ ಹಾಕ್ತಾನೆ, ಎಲ್ಲ ಮಾಡ್ತಾನೆ. ದೇವರು ಅಂಬೋ ತಂದೆ, ಆ ತಂದೆ ತಿರ್ಗನು ಆ ತಂದೆ ಅಂಬೋದಿಂದ ಶುರು ಮಾಡ್ತಾ ಇದ್ದಾರೆ. ತಂದೆ ಅಂಬೋ ಮೂಲಕವಾಗಿ ಅಲ್ಲಿ ಹೇಳ್ತಾರೆ, ತಂದೆ ಅಂತ ಹೇಳುವ ಮೂಲಕವಾಗಿ ಅಲ್ಲಿ ಆ ಭಕ್ತರ ಮೇಲೆ ಇರುವಂತ ಆ ಒಂದು ಭಕ್ತ ಸತ್ಕಾರಣ ಅಂತ, ಭಕ್ತ ಸತ್ಕಾರಣ ಅಂತ, ಭಕ್ತರಿಗೆ ಸತ್ಕಾರಣ, ಸತ್ಕರಿಸಿದ ಭಕ್ತರಿಗೆ ಸತ್ಕಾರಣನಾಗಿ ಇದ್ದಾರೆ. ಸತ್ಕರಣ ಸತ್ಕಾರಣನಾಗೂ ಅವನು ಇದ್ದಾನೆ, ಅದು ಇಲ್ಲಿ ಹೇಳ್ತಾರೆ. ಅದಕ್ಕೆ ಅದಕ್ಕೆ ಏನು ಏನು ಅಲ್ಲಿ ವಿಶೇಷ ಅಂದ್ರೆ, ತಂದೆ ಅಂಬೋ ಶಬ್ದದಿಂದ ಶುರು ಮಾಡ್ತಾರೆ. ಇಲ್ಲಿ ವ್ಯಾಪ್ತಿಯೂ ಬರುತ್ತೆ, ಬಂಧಕನೂ ಅವನೇ. ಯಾರು ನಮ್ಮನ್ನ ಬಂಧನದಲ್ಲಿ ಇಟ್ಟಿದ್ದಾನೋ ಅವನೇ ಮೋಚಕ. ಯಾರು ನಮಗೆ ಕಟ್ಟಿ ಹಾಕಿದ್ದಾನೋ ಆ ಕಟ್ಟು ಬಿಡಿಸಲಿಕ್ಕೆ ಅವನಿಗೆ ಗೊತ್ತಾಗುತ್ತೆ. ಕಟ್ಟಿ ಹಾಕಿದವನೊಬ್ಬನು, ಬಂದು ಬಿಡಿಸುವವನೊಬ್ಬನು ಆಗೋದಿಲ್ಲ. ಯಾವ ರೀತಿಯಿಂದ ಕಟ್ಟನ್ನ ಹಾಕಿದ್ದಾನ, ಬಿಗಿದು ಹಾಕಿ ಇಟ್ಟಿದ್ದಾನಲ್ಲ, ಅದನ್ನು ಬಿಚ್ಚಬೇಕು ಅಂತ ಹಾಕಿದ್ದವನಿಗೆ ಗೊತ್ತು. ಸೃಷ್ಟಿ ಯಾರು ಮಾಡಿದ್ದಾನೋ, ಸ್ವಯಂ ಸ್ವತಂತ್ರ ಮಾಡಿದ್ದಾನೋ ಅವನಿಗೆ ಆ ಸೃಷ್ಟಿಯಿಂದ ಹೊರಗೆ ಬರ್ಲಕ್ಕೇನು, ಸೃಷ್ಟಿ ಮಾಡಿದ್ದವನ ಸ್ಥಿತಿ ಲಯ ಮೋಕ್ಷ ಎಲ್ಲ ಕೊಡ್ಲಕ್ಕೆ ಈ ಬಂಧನವನ್ನೇ ಕೊಟ್ಟವನೇ. ಆ ಬಂಧನ ಹೇಗೆ ತೆಗಿಬೇಕು ಎಂಬುದು ಅವನಿಗೆ ಗೊತ್ತಿದೆ. ಅದು ಅವನು ಹೇಗೆ ಮಾಡ್ತಾನೆ ಅಂದ್ರೆ, ಹೊರಗಿನವರಂತೆ ಅಲ್ಲ, ತಂದೆ ಅಂಬೋ ಆ ಒಂದು ಬಾಂಧವ್ಯ, ಇನ್ನೊಂದು ತಂದೆ ಅಂಬೋ ಮೂಲಕವಾಗಿ ಎಲ್ಲರೂ ದೇವರ ಮಕ್ಕಳೇ ಆಗಿದ್ದಾರೆ. ಮಕ್ಕಳು ಅಂದ್ರೆ ಒಳ್ಳೆ ಮಕ್ಕಳು ಇರ್ತಾರೆ, ಕೆಟ್ಟ ಮಕ್ಕಳು ಇರ್ತಾರಲ್ಲ, ಹಾಗೇನೆ ದೇವರ ಮಕ್ಕಳು ಪರಮ ಒಳ್ಳೆ ಮಕ್ಕಳು ಅಂದ್ರೆ ರುಜುಗುಣಸ್ಥರು. ಅವನು ಹೇಳಿದ ಮಾತನ್ನ ಹಾಗೆ ಅರ್ಥ ಮಾಡಿಕೊಂಡು ಚಾಚಿ ತಪ್ಪದೆ ನಡ್ಕೊಳ್ತಾರೆ. ಅವರು ದೇವತೆಗಳು ರುಜುಗಳು, ಆಮೇಲೆ ದೇವತೆಗಳು ನಮ್ಮಂತ ಮಕ್ಕಳು ಇದ್ದಾರೆ, ಪೆದ್ದು ಮಕ್ಕಳು ನಮ್ಮಂತವರು ಇದ್ದಾರೆ, ಮತ್ತು ಕೆಟ್ಟ ಮಕ್ಕಳು ಇರ್ತಾರೆ, ಅನೇಕ ಮಕ್ಕಳು ದೇವರಿಗೆ. ಅವನೇ ತಂದೆ ಅಂದ್ರೆ ಯಾರು, ತಂದೆ ಎಂಬುದು ಮೂಲಕವಾಗಿ ಬಾಂಧವ್ಯವನ್ನು ಹೇಳಿದ್ದಾರೆ. ದೇವರು ಏನೋ ಅನ್ಯನಲ್ಲ, ಕ್ರೂರನಲ್ಲ, ಅವನು ಒಂದು ತಂದೆ. ಆ ಒಂದು ತ್ವಮೇವ ಮಾತಾಚ ಪಿತಾಚ ತ್ವಮೇವ ಅಂತ ಹೇಳುವ ಮೂಲಕ ಅವೇನು ಅವನೇ ಮತ್ತು ತಂದೆ ಎಂಬವನು ನಮ್ಮ ಹುಟ್ಟಿ ಬರಲಿಕ್ಕೆ ಕಾರಣೀಭೂತನಾಗಿರುವವನು. ನಮ್ಗೆ ಬಟ್ಟೆ ಮುಂತ ತಂದೆ ಮಾಡುವಂತ ಅನೇಕ ಕೆಲಸ ನಮ್ಗೆ ಗೊತ್ತು. ತಂದೆ ಅಂದ್ರೆ ತಂದೆ ತಾಯಿ ಇಬ್ರು, ಅವ್ರು ಮಾಡುವಂತ ಎಲ್ಲ ಕೆಲಸ ಗೊತ್ತು. ಇವರುಗಳು ಮಾಡೋದಕ್ಕಿಂತ ಇವನು ಅನಾದಿ ಕಾಲದಿಂದ ಅನಂತ ಕಾಲದಲ್ಲಿ ಮಾಡುತ್ತಾನೆ. ಅದಕ್ಕೆ ತಂದೆ ಎಂಬ ಅಡ್ರೆಸ್ ಮಾಡಿದ್ದಾರೆ. ಸೊ ತಂದೆ ಬಹು ಸಂಭ್ರಮದಿ ಇದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಇಲ್ಲಿ ಭಗವಂತನ ಆ ಮಹಿಮೆಯ ವಿಶೇಷವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಬಂಧಕನೂ ಹೌದು, ಬಂಧಕ ಅಂತ ಅವನನ್ನು ತಿಳ್ಕೊಂಡ್ರೆ ಅವನೇ ಮೋಚಕನೂ ಹೌದು ಎಂಬುದನ್ನು ಇಲ್ಲಿ ಹೇಳ್ತಾರೆ. ವ್ಯಾಪ್ತಿಯಲ್ಲಿ ಬಂತು ಅಂದ್ರೆ ತಂದೆ ಮಕ್ಕಳು, ಆ ಇಲ್ಲಿ ಭೂಲೋಕದಲ್ಲಿ ಇರುವಂತ ತಂದೆ ಹಾಗೆ ಅವನಿಲ್ಲ. ಇವನೇ ಮಕ್ಕಳಲ್ಲೇನು ಇರಬೇಕು, ಎಲ್ಲಾ ಕಡೆನು ಇರಬೇಕು ಇವನೇ. ಹಿಂದೆ ಹೇಳಿದಂತೆ ಇವನೇ ಎಲ್ಲಾ ಕಡೆನು ಇದ್ದು ಅದನ್ನ ಮಾಡಿಸಿ ಎಲ್ಲ ಮಾಡಿಸುವಂತ ತಂದೆ ಇವನೇ ಇದ್ದಾನೆ. ಸೊ ಇಲ್ಲಿ ವ್ಯಾಪ್ತಿಯು ಬಂತು. ವ್ಯಾಪ್ತಿ ಜೊತೆಯಲ್ಲಿ ಕರುಣಾಳು, ದಯಾಳು. ಏನ್ರಿ ದಯಾಳು ದೇವರದು ಅಂತ ಇಲ್ಲಿ ಹೇಳ್ತಾರೆ. ಒಂದು ಎಕ್ಸಾಂಪಲ್ ಕೊಟ್ಟು, ಈಗ ಎಕ್ಸಾಂಪಲ್ ಲಿಮಿಟೇಷನ್ಸ್ ಇರುತ್ತೆ. ಬಟ್ ದೇವರದು ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಸಾಕಾಗಲ್ಲ. ಒಂದೊಂದು ಅನೇಕ ದೃಷ್ಟಾಂತಗಳು, ಜಗತ್ತು ಪೂರ್ತಿ ಇರತ್ತೆ. ಅದನ್ನ ಅಲ್ಲಿ ಕೆಲವನ್ನ ಆಯ್ಕೆ ಮಾಡ್ಕೊಳ್ತಾರೆ. ತಂದೆ ಬಹು ಸಂಭ್ರಮದಿ ತನ್ನಯ ಬಂದು ಬಳಗವ ನೆರಗಿ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ. ಅದು ಎಕ್ಸಾಂಪಲ್. ತಂದೆ ಏನ್ ಮಾಡಿದ್ದ, ಹಿಂದಿನ ಪದ್ಯದಲ್ಲಿ ಹೇಳ್ಕೊಟ್ಟಿದ್ದಾನೆ. ಎಲ್ಲ ಚಿಕ್ಕ ಮಗುವಾಗಿರುವಾಗ ತನಗೆ ತನ್ನ ಆಸ್ತಿ ಪಾಸ್ತಿ ತನ್ನ ಒಡವೆ ಎಲ್ಲ ಬಟ್ಟೆ ಎಲ್ಲ ತನ್ನದೇ ಎಲ್ಲ ಮಗುವಿಗೆ ಹಾಕಿ ಅವನಿಗೆ ಹೇಳಿಕೊಟ್ಟು ನಮಸ್ಕಾರ ಮಾಡು ಅಂತ ಹೇಳಿ ಅದನ್ನ ಹರಸುತ್ತಾ ಆಶೀರ್ವಾದ ಮಾಡುತ್ತಾ ಎಲ್ಲ ಮಾಡಿದಂತೆ ಮಾಡಿದ್ದಾನೆ. ಅಷ್ಟೇ ನಿಲ್ಲೋದಿಲ್ಲ, ಪ್ರಾಯಕ್ಕೆ ಬಂದಾಗೆ ತಂದೆ ಏನ್ ಮಾಡ್ತಾನೆ, ಸಂಭ್ರಮ ಮದುವೆ ಮಾಡಿಸ್ತಾನೆ. ಮಕ್ಕಳಿಗೆ ಮದುವೆ ಮಾಡಿಸೋದು ತಂದೆಯ ಕರ್ತವ್ಯ, ತಾಯಿ ತಂದೆಯ ಕರ್ತವ್ಯ ಅದು. ಅದನ್ನ ಮದುವೆ ಮಾಡಿಸ್ತಾನೆ. ಮದುವೆ ಮಾಡಿಸುವ ಮೂಲಕವಾಗಿ ಏನಾಗತ್ತೆ ಅವನಿಗೆ, ಆ ನನ್ನ ಆ ಒಂದು ಅಭಿಮಾನ ಹುಟ್ಟುತ್ತೆ ಅಲ್ವಾ. ಮದುವೆ ಮಾಡಿ ಇರ್ತಾರೆ, ಮದುವೆ ಮಾಡಿದ್ರೆ ನನ್ನ ಹೆಂಡತಿ, ಆಮೇಲೆ ಮನೆಯಲ್ಲಿ ಇರ್ತಾನೆ ತಂದೆಯ ಒಂದು ಮನೆಯಲ್ಲಿ ಇರ್ತಾನೆ, ನನ್ನ ಮನೆ ನನ್ನ ಮಕ್ಕಳು ನನ್ನದು ನನ್ನದು ಅಂದ್ರೆ ಆ ಒಂದು ಅಭಿಮಾನ ಹುಟ್ಟೋದು ಮದುವೆ ಮೂಲಕವಾಗಿ. ಅಂದ್ರೆ ರಿಲೇಶನ್ಶಿಪ್ ದಟ್ ಅಟ್ಯಾಚ್ಮೆಂಟ್, ಇದೆಲ್ಲ ನಮ್ಗೆ ಗೊತ್ತಿರುವ ವಿಷಯವೇ. ಎಷ್ಟು ಎಷ್ಟಾಗತ್ತೆ ಅಂತನೂ ಗೊತ್ತಿರತ್ತೆ. ಅದು ಮಾತ್ರ ಅಲ್ಲಿ ಮಾತ್ರ ನಿಲ್ಲಿಸಬೇಕಾಗಿಲ್ಲ. ಇನ್ನು ಮುಂದೆ ಹೋದ್ರೆ ಮದುವೆ ಮಾಡಿ ಮಕ್ಕಳು ಹೆಂಡತಿ ಹಾಗೆ ಕಾಲ ಕಳಿಯತ್ತೆ. ಆಮೇಲೆ ಒಂದು ಕಾಲದಲ್ಲಿ ಏನಾಗತ್ತೆ, ಎಲ್ಲವನ್ನು ಕಳಿಸಿಕೊಳ್ತಾನ ಅವನು. ಯಾಕೆಂದ್ರೆ ಹುಟ್ಟಿದವನು ಸಾಯಲೇಬೇಕು. ಈ ದೇಹವನ್ನ ಬಿಟ್ಟ ಮೇಲೆ ಎಲ್ಲ ಹೋಗ್ಬಿಡತ್ತೆ. ಈ ದೇಹ ಬಿಟ್ಟ ಮೇಲೆ ಅವನು ಸ್ವರ್ಗ ನರಗ ಎಲ್ಲಿ ಹೋಗ್ತಾನೆ, ಎಲ್ಲ ಆ ಸ್ಥಾನ ತತ್ತ ಸ್ಥಾನಕ್ಕೆ ಹೋದಾಗ ಇಲ್ಲಿ ಇರೋರು ಇದು ಅದು ಅದು ಏನು ಇಲ್ಲ, ಅವರು ಬೇರೆ ಆಗ್ಬಿಡುತ್ತೆ. ಈ ದೇಹದಿಂದ ಬಂದ ಸಂಬಂಧ ಇಲ್ಲೇ ಬಿಟ್ಟು ಅಲ್ಲಿ ಹೋಗ್ತಾನೆ, ಆ ಲೋಕದಲ್ಲಿ ಹೋಗಿ ಇರ್ತಾನಲ್ಲ. ಹಾಗೇನೆ ಈ ತಂದೆನು ಇಲ್ಲಿನ ಅದೇ ಕತೆ ನಾವು ನೋಡುವುದೇ. ಅದನ್ನೇ ಎಕ್ಸಾಂಪಲ್ ಕೊಟ್ಟು ದೃಷ್ಟಾಂತ ಮೂಲಕವಾಗಿ ಆ ಒಂದು ವಿಷಯವನ್ನ ತಿಳಿಸ್ತಾ ಇದ್ದಾರೆ. ನೋನ್ ಥ್ರೂ ನೋನ್ ಅನ್ನೋನ್ ಅನ್ನ ತಿಳಿಸಬೇಕಲ್ಲ, ದೇವರ ಇಸ್ ಅನ್ನೋನ್. ಅದಕ್ಕೆ ಇದು ಹೇಳ್ತಾ ಇದ್ದಾರೆ, ತಂದೆ ಬಹುಶಃ ಮದುವೆ ಮಾಡಿ ತನ್ನ ಇಡುವ ತೆರನಂತೆ ಇಂದಿರಾದ ದೇವರು ಏನ್ ಮಾಡಿದ್ದಾನೆ. ಇವನು ತಂದೆಗೇನಾರು ತಂದೆಯಲ್ಲಿ ನ್ಯೂನತೆ ಇರಬಹುದು, ಏನೋ ಮದುವೆ ಮಾಡಿದ್ರೆ ತಮಗೇನೋ ಒಳ್ಳೇದಾಗತ್ತೆ, ತನ್ನ ಮೊಮ್ಮಕ್ಕಳು ಹುಟ್ಟತ್ತ ಅದರಿಂದ ಸಂತಾನ ಇದು ಏನೋ ಒಂದು ಸ್ವಾರ್ಥ ಒಂದು ನಮಗೆಲ್ಲರೂ ಇರತ್ತ. ನಾವು ತಂದೆ ತಾಯಿಗಳು ನಾವು ಹೆಲ್ಪ್ಲೆಸ್, ಅದು ನಮ್ಗೆ ಗೊತ್ತಾಗತ್ತೆ. ಇವನು ಹಾಗಲ್ಲ, ಈ ತಂದೆ ಇರ್ತಿರಂತ ತಂದೆ ಅಂತ ಇವನು ಅವನು ತಂದೆ ಲೌಕಿಕದಲ್ಲಿ ಇಲ್ಲಿ ಮಾಡುವಂತಾನೆ. ಇವನು ಮಾಡಿದ್ರು ಇವನು ಬೇರೆ. ಇವನು ಯಾರು ಈ ತಂದೆ ಯಾರು ಅಂದ್ರೆ ಇಂದಿರಾದವ. ಇಂದು ಇಂದಿರಾದವ ಅಂದ ಇಂದು ಇರದವ ಅಂದ್ರ ಲಕ್ಷ್ಮೀಪತಿ ಅಂತ ಒಂದು ಅರ್ಥ. ಇನ್ನೊಂದು ನಾವು ಲಕ್ಷ್ಮಿಯನ್ನ ಮಾತ್ರ ತಗೊಳ್ಳೋದು. ಇಂದು ಅಂದ್ರ ಇಂದು ಎಂಬುದಕ್ಕೆ ಸೊ ಪವಮಾನ ಹೋಮದಲ್ಲಿ ಎಲ್ಲ ಕೇಳಿರ್ತ ಇಂದು ಇಂದು ಅಂತ. ಇಂದು ಅಂದ್ರ ಇಷ್ಟ ಪ್ರದಾಯಕರು, ದೇವರು ಮಾಡುವಂತ ಕೆಲಸದಲ್ಲಿ ಇಷ್ಟವನ್ನ ನಮಗೆ ಬೇಕಾದನ್ನ ಮುಖ್ಯ ಪ್ರಾಣರ ಮೂಲಕ, ಅವ್ರ ಗುರುಗಳಲ್ವಾ, ಅವ್ರ ಮೂಲಕವಾಗಿ ನಮ್ಗೆ ಕೊಡ್ತಾನೆ ದೇವರು. ಸೊ ಇಂದು ಮುಖ್ಯ ಪ್ರಾಣ ಅವರಿಗೆ ಈ ರಾಯ್ ಯಾರು ಅವ್ರಕ್ಕಿಂತ ಮೇಲೆದ್ದು ಪ್ರೇರಿಸುವಳು ಡೈರೆಕ್ಟ್ ಆಗಿ ಅವರಿಗೆ ಲಕ್ಷ್ಮೀದೇವಿ. ಸೊ ಮುಖ್ಯ ಪ್ರಾಣ ಲಕ್ಷ್ಮೀ ದೇವಿಗೆ ಧವ ಅಂದ್ರೆ ಅವರಿಗೆ ಆ ಪತಿಯಾದವನ ಯಾರ ಅಧೀನವಾಗಿದ್ದಾರೋ ಅವರು ಸೊ ಯಾರ ಯಾರ ಅಧೀನವಾಗಿದ್ದಾರೆ? ಭಗವಂತ. ಸೊ ಇಂದಿರಾದವ ಅದು ಒಂದು, ಇನ್ನೊಂದು ಇಂದಿರಾದವ ಎಲ್ಲ ಸಂಪತ್ತು. ನಾವು ಬದುಕಲಿಕ್ಕೆ ಶ್ವಾಸೋಶ್ವಾಸ ಮಾಡಿಸೋದು ವಾಯುದೇವರಾದರೆ ಬದುಕಿನ ಜೀವನ ನಮ್ಗೆ ಸುಗಮವಾಗಿರಬೇಕು ಅಂತ ದುಡ್ಡು ಸಂಪತ್ತು ಎಲ್ಲ ಬೇಕು. ಅದಕ್ಕೆ ಲಕ್ಷ್ಮೀದೇವಿ ಬೇಕು. ಅದು ಮಾತ್ರ ಅಲ್ಲ, ಇವರ ಮೂಲಕವಾಗಿ ಲಕ್ಷ್ಮಿಯಿಂದ ಅಭಿಮನ್ಯವಾದದ್ದು ಎಲ್ಲವೂ ಜಡ ಪ್ರಕೃತಿ. ಹಿಂದೆ ನೋಡಿದಂತೆ ಎಲ್ಲವೂ ನಮ್ಮ ಕಣ್ಣ ಮುಂದೆ ಇರೋದು ಎಲ್ಲವೂ ಇದು ಪ್ರಾಕೃತ ಪ್ರಪಂಚ, ಎಲ್ಲವೂ ಲಕ್ಷ್ಮಿಯಿಂದ ಅಭಿಮನ್ಯವಾದ ಅಂದ್ರೆ ಇಟ್ ಇಸ್ ಆಲ್ ಕಂಟ್ರೋಲ್ಡ್ ಬೈ ಲಕ್ಷ್ಮಿ. ಸೊ ಅದೇ ನಮ್ಗೆ ಬೇಕು. ಇದು ತಿಳ್ಕೊಳ್ಳುವ ಮೂಲಕವಾಗಿ ಇಲ್ಲಿಂದ ನಮ್ಗೆ ಮೋಚಕವೂ ಆಗತ್ತೆ. ಯಾರು ಕಟ್ಟು ಹಾಕಿದ್ದಾನೆ ಅಂತ ತಿಳ್ಕೊಂಡು ಮೂಲಕ ಕಟ್ಟು ಅವ್ರು ತೆಗಿತಾರೆ. ಈ ಪ್ರಕೃತಿ ಸಂಬಂಧ ಹೋಗತ್ತೆ. ಈ ಪ್ರಾಣ ಮುಖ್ಯ ಪ್ರಾಣ, ಅದಕ್ಕೆ ಗೈಡ್ ಬೇಕು, ಗುರು ಬೇಕು. ಸೊ ಇಂದಿರಾದವ ಅಂಬೋದು ಇಲ್ಲಿ ಕೀವರ್ಡ್, ದೇವರ ಚಿಂತನೆ. ಇಂದಿರಾದವ ಅಂತ ಚಿಂತನೆ ಮಾಡಿ ಅಂತ ಹೇಳ್ಕೊಡ್ತಾರೆ ನಮ್ಗೆ. ಇದು ಇದು ಏನ್ ಮಾಡ್ತಾರೆ, ತನ್ನ ಇಚ್ಛೆಗಳಿಂದ, ತನ್ನ ಇಚ್ಛೆಯಲ್ಲಿಂದ, ಇಚ್ಛೆಗಳಿಂದಲೊಂದು ಇದೆ, ಇದ ಪ್ಲೂರಲ್ ಯೂಸ್ ಮಾಡಿದ. ತನ್ನ ಇಚ್ಛೆಗಳಿಂದ ಅಂದ್ರೆ ಏನರ್ಥ? ಇಚ್ಛೆಗಳು ಪ್ಲೂರಲ್ ಬೇರೆ ಬಂದು ಎಲ್ಲಿ ಏನ್ ಮಾಡಿದ್ದಾನೆ? ಗುಣಗಳ ಚೇತನಕ್ಕೆ ಸಂಬಂಧಗೆ ಇದು ಲೋಡೆಡ್ ಪದ್ಯ. ಇದಕ್ಕೆ ಪೂರ್ತಿ ಎಕ್ಸ್ಪ್ಲನೇಷನ್ ನಾವು ಹಿಂದೆ ಇನ್ನು ಮುಂದೆ ಇರಾದ ಮುಂದೆ ಪದ್ಯಗಳು ಸಂಧಿಗಳನ್ನು ಓದೋವಾಗ ಇನ್ನು ಸ್ಪಷ್ಟ ಆಗತ್ತೆ. ಇಲ್ಲಿ ಏನ್ ಹೇಳ್ತಾರಂದ್ರೆ, ದೇವರು ಹೇಗೆ ತಂದೆ ಮಗನಿಗೆ ಮದುವೆ ಮಾಡಿ ಕೊಟ್ಟ, ಇಲ್ಲಿ ಈ ತಂದೆ ಏನು ಮಾಡಿದ ಅಂದ್ರೆ ಸೃಷ್ಟಿಗೆ ತರೋದು. ಇದು ಅನೇಕ ಮಜಲುಗಳಲ್ಲಿ ನೋಡಬಹುದು. ಫಸ್ಟ್ ಮೊಟ್ಟ ಮೊದಲಿ ಬರುವಂತದ್ದು ಈ ಸೃಷ್ಟಿ ಮಾಡಿದ ದೇವರು ನಮ್ಮನ್ನ ಅಂದ್ರೆ ಏನರ್ಥ? ಸಂಸಾರದಲ್ಲಿ ಇಟ್ಟ. ಏನರ್ಥ ಅಂದ್ರೆ, ಜೀವಗಳು ಸೃಷ್ಟಿಯಾಗಲಕ್ಕೆ ಮುಂಚೆನೂ ಬಂಧದಲ್ಲಿ ಇತ್ತು. ದೇವರ್ ಬಾಂಡೇಜ್ ಎಂಬುದು ಅನಾದಿ ಕಾಲದಿಂದ ಬಂದಿದೆ. ಹೇಗೆ ಅಂದ್ರೆ, ಜೀವ ಅಂಬೋದು ಇಟ್ ಇಸ್ ಅ ನಾನ್ ಮ್ಯಾಟರ್. ಆ ನಾನ್ ಮ್ಯಾಟರ್ ಇಸ್ ಕವರ್ಡ್ ಕಂಪ್ಲೀಟ್ಲಿ ಆರ್ ಇಂಪ್ರೆಸೆಂಟ್. ಒಂದು ಒಂದು ಜೈಲ್ ಇರುತ್ತಲ್ಲ, ಜೈಲ್ ತರ, ಜೈಲ್ ಒಳಗೆ ನಾವು ಇದ್ದಂತೆ ಒಂದು ಜೀವ, ಒಂದು ರಾಬ ವಾಟ್ ಎವರ್ ಇಟ್ ಇಸ್ ಬಂಧನ. ನಾವು ಜೈಲ್ ಒಳಗೆ ನಾನಿದ್ದೀನಿ. ಸೃಷ್ಟಿ ಏನಿದೆ ನನ್ಗೆ? ಜಡ, ಜಡವಾದ ಜೈಲ್ ಎಲ್ಲ ಜಡ. ನಾನಿರೋದು ಜೀವ. ಜೀವ ಅಂದ್ರೆ ಜಡ ಚೇತನ ಮಿಶ್ರವಾದ ಈ ಜೀವ ಇದೆ, ಲೈಫ್ ಫೋರ್ಸ್. ಇದೀನಿ ನನ್ನನ್ನ ಬಂಧನ ಮಾಡೋದು ಜಡ. ಜಡ ಯಾವತ್ತು ನಮ್ಕಿಂತ ಕೆಳಗೆ ಇರೋದು. ಅದು ಹೇಗೆ ಆಗತ್ತೆ ಅಂದ್ರೆ, ಅದು ಜಡ ಜೈಲ್ ಇದ್ರು ಅಲ್ಲಿ ಜೈಲರು ಅವನು ಇರ್ತಾನಲ್ಲ, ಅವನು ಲಾಕ್ ಹಾಕಿ ಇಟ್ಟಿರ್ತಾನೆ. ಸೊ ಇಟ್ ನಾಟ್ ಜಡ, ಇಲ್ಲಿ ಅವನೇ ಒಬ್ಬ ಚೇತನ ಇದ್ದಾನೆ. ಹಾಗೇನೆ ಈ ನಾನ್ ಮ್ಯಾಟರ್ ಆದ ಜೀವಕ್ಕೆ ಬಂಧನದಲ್ಲಿ ಇರೋದು ಜಡ ಪ್ರಕೃತಿ, ಮೂಲ ಪ್ರಕೃತಿ ಎಂಬೋ ಜಡ ಆವರಣ. ಅದಕ್ಕೆ ಅನಾದಿ ಲಿಂಗದೇಹ, ಅನಾದಿ ಕಾಲ ಇದು ಯಾವಾಗಲೂ ಬಂತು ಅಂದ್ರೆ ಅನಾದಿ. ಅದಕ್ಕೆ ಲಿಂಗದೇಹ ಅಂತ ಹೇಳಿದೆ, ಅನಾದಿ ಲಿಂಗ ಅಂತಾನು ಬಳಸ್ತಾರೆ. ಈ ಲಿಂಗದೇಹ ಅಂಬೋ ಒಂದು ಬಾಂಡೇಜ್ ಲಿ ಇಟ್ಟಿದ್ದಾನೆ. ಅದು ಹೇಗೆ ಸಾಧ್ಯ? ಜೀವ ಅಂದ್ರೆ ಇದು ನಾವು ಅಂದ್ರೆ ಯು ಕೆನಾಟ್ ಪಾಪ್ ಥ್ರೂ ದ ಜೈಲ್, ನೀನ್ ದಾಟಿ ಬರ್ಲಿಕ್ಕೆ ಆಗಲ್ಲ ಈ ಶರೀರ ಇಟ್ಕೊಂಡು. ಜೀವ ಎಂಬುದು ಪ್ರಕಾಶ ರೂಪ. ಆ ಜಡವಾದ ಪ್ರಕೃತಿ ದಾಟಿ ಬರ್ಲಿಕ್ಕೆ ಆಗಲ್ಲವಾ? ಯಾಕೆ ಅದು ಕೂತಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಅದಕ್ಕೆ ಅದು ಆಗಬೇಕು ಎಂಬೋ ಪ್ರೇರಣೆನೇ ಇರೋದಿಲ್ಲ. ಇನ್ನೊಂದು ಬರೀ ಜಡ ಇಲ್ಲ, ಇದು ಇದು ಲಕ್ಷ್ಮಿಯಾತ್ಮಕ ಜಡ. ದಟ್ಸ್ ವೈ ಇಟ್ ಕಂಟ್ರೋಲ್. ಲಕ್ಷ್ಮಿಯಾತ್ಮಕ, ಲಕ್ಷ್ಮಿ ಲಕ್ಷ್ಮಿಯಾತ್ಮಕ ಅಂದ್ರೆ ಸಾರಿ, ಲಕ್ಷ್ಮಿಯಿಂದ ಇಟ್ ಇಸ್ ಕಂಟ್ರೋಲ್ಡ್. ಆ ಜಡ ಪ್ರಕೃತಿ ಬರೀ ಜಡವಾಗಿಲ್ಲ, ಅಲ್ಲಿ ಲಕ್ಷ್ಮೀದೇವಿಯೇ ಅದು ಒಳಗೆ. ಲಕ್ಷ್ಮೀನಾರಾಯಣ ಇಂದಿರಾದವ, ಅಲ್ಲಿ ಇಂದಿರಾ ಅಂದ್ರೆ ಇಂದಿರಾನೆ, ಇಂದಿರಾದವ ಅಲ್ಲಿನೂ ಹಾಗರ್ಥ. ಅಲ್ಲಿ ಅಲ್ಲಿ ವಾಯುದೇವರು ಬರಲ್ಲ, ಇಂದಿರಾದವ. ಅವನು ಇಂದಿರಾ, ಅವನ ಗಂಡ ಲಕ್ಷ್ಮಿ, ಲಕ್ಷ್ಮಿಯ ಗಂಡ ಅಲ್ಲಿ ನಿಂತಿದ್ದಾರೆ ಜಡ ಪ್ರಕೃತಿಯಲ್ಲಿ. ನಿಂತು ಆ ಬಂಧನವನ್ನ ನಿಯಮನ ಮಾಡ್ತಾರೆ. ಬಂಧನ ಕೊಡೋದಿಲ್ಲ, ಬಂಧನ ಇರುವಂತೆ ಮಾಡ್ತಾರೆ. ಬಂಧನ ಇದೆ, ಬಂಧನ ಇದ್ರನು ಆ ಒಂದು ಸಂಸಾರ ಆಗೋದಿಲ್ಲ. ಜೀವ ಒಳಗೆ ಇರುತ್ತೆ. ಹೇಗೆ ಒಂದು ಒಂದು ಇದು ಇರುತ್ತಲ್ಲ, ಒಂದು ಯು ಕ್ಯಾನ್ ಇವನ್ ಟೇಕ್ ಯಾವುದೋ ಒಂದು ಡ್ರೈ, ಒಂದು ಒಣಗಿದ ಒಂದು ಹೊರಗಿನ ಶೆಲ್ ಇರುತ್ತ, ಒಳಗೆ ಆ ಒಂದು ಕಾಯಿ ಇರುತ್ತ. ಆ ಕಾಯಿ ಏನಾಗತ್ತೆ, ಇಟ್ ಡಸಂಟ್ ಇವನ್ ಟಚ್ ದ ಎಕ್ಸ್ಟರ್ನಲ್ ಆ ಒಂದು ರ್ಯಾಪ್ ಅನ್ನ ಹಾರ್ಡ್ ಶೆಲ್ ಹಾರ್ಡ್ ಶೆಲ್ ಒಳಗೆ ಇನ್ ಲೈಕ್ ಸಮಥಿಂಗ್ ಸಿಮಿಲರ್ ಪೀನಟ್ ಅಂತ ಕರೆದುಕೊಳ್ಳಿ, ಇಟ್ಸ್ ನಾಟ್ ದಟ್ ಗುಡ್ ಅನ್ ಎಕ್ಸಾಂಪಲ್. ಅದು ಹೀಗೆ ಮಾಡಿದ್ರೆ ಆರ್ ಕೊಬ್ಬರಿ ಒಣ ಕೊಬ್ಬರಿ ತಗೊಳ್ಳಿ, ಹೀಗೆ ಮಾಡಿದ್ರೆ ಅಲ್ಲಾಡ್ತಾ ಇರುತ್ತೆ ಒಳಗಡೆ, ಇಟ್ ಡಸಂಟ್ ಟಚ್ ಇಟ್. ಸೊ ಹಾಗೆ ಜೀವರನ್ನ ಬಂಧನದಲ್ಲಿ ಹಾಕಿರ್ತೆ, ಏನು ಆಗೋದಿಲ್ಲ ಕಾರ್ಯ. ಅದಕ್ಕೆ ಇವನು ಏನು ಮಾಡ್ತಾನಂದ್ರೆ, ದೇವರು ಏನು ಮಾಡ್ತಾನೆ ಉಪಕಾರ, ಅದು ದೊಡ್ಡ ಉಪಕಾರ ಏನು ಅಂದ್ರೆ, ಜೀವಕ್ಕೆ ಸಂಸಾರಕ್ಕೆ ತರಬೇಕು. ಯಾಕರಿ ಸಂಸಾರಕ್ಕೆ ತರಬೇಕು, ದೇವರಿಗೆ ಗೊತ್ತಿಲ್ಲವ? ಪರೀಕ್ಷೆ ಹಾಲ್ಲಿ ಪರೀಕ್ಷೆ ಕೊಡಬೇಕು ಟೀಚರ್ ಹಾಸ್ಪಿಟಲ್ ಸ್ಟೂಡೆಂಟ್ ಗೆಸ್ಟ್ ಅವನಿಗೆ ಗೊತ್ತಿಲ್ಲ ಯಾರು ಬ್ರೈಟ್ ಸ್ಟೂಡೆಂಟ್ ಇದ್ರೆ ಹ್ಯಾಸ್ ಗಿವ್ ಅ ಟೆಸ್ಟ್. ಈ ಡಸ್ ನಾಟ್ ಟೀಚರ್ ಹ್ಯಾಸ್ ಅ ಲಿಮಿಟೇಷನ್, ಈ ಡಸ್ ನಾಟ್ ನೋ ಹೌ ದ ಸ್ಟೂಡೆಂಟ್ ಇಸ್ ಗೋಯಿಂಗ್ ಟು ಫೇರ್. ಟೆಸ್ಟ್ ಕೊಟ್ಟು ಅದ್ರ ಮೂಲಕ ಮಾಡಿಸ್ಬೇಕು ಅಂತಿದ್ದೆ. ದೇವರಿಗೆ ಗೊತ್ತಿದೆಲ್ಲ, ಇಲ್ಲಿಂದ ತೆಗೆದು ಅಲ್ಲಿ ಇರಬಹುದಲ್ಲ ಅಂದ್ರೆ ಹಾಗೆಲ್ಲ ಆಗಲ್ಲ. ಯಾಕೆ ದೇವರಿಗೆ ಇನ್ನೊಂದು ಗೊತ್ತಿದೆ ಏನಂದ್ರೆ, ಈ ಜೀವಗಳು ಎಲ್ಲವೂ ದುಃಖ ಸೃಷ್ಟ ಅಂದ್ರೆ, ಆ ಜೀವನಲ್ಲೇ ನೇಚರ್ ಹೇಗಿದೆ ಅಂದ್ರೆ, ಒಂದಾನೊಂದು ಕಾಲದಲ್ಲಿ ದುಃಖವನ್ನ ಅನುಭವ ಮಾಡಬೇಕು. ಜೀವ ಜ್ಞಾನ ಆನಂದ ಆತ್ಮವನಾಗಿದ್ರು ದುಃಖವನ್ನ ಅನುಭವಿಸಿ ಹೊರಗಿನ ದುಃಖದ ಸಂಪರ್ಕ ಆಗಬೇಕು, ಅದನ್ನ ಕಳಚಿಕೋಬೇಕು. ಯಾಕೆಂದ್ರೆ ಜೀವನಲ್ಲಿ ಪ್ರಯತ್ನ ಎಂಬುದು ಇದೆ, ಜೀವ ಸ್ವಭಾವದಲ್ಲೇ ಪ್ರಯತ್ನ. ಯಾವುದಕ್ಕೆ ಸ್ವತಂತ್ರ ಇಲ್ಲ, ಸ್ವತಂತ್ರ ಬೇಕು ಎಂಬುದು ಇಲ್ಲ ನಮ್ಗೆ, ಆ ಕ್ವಾಲಿಟಿ ಆ ಧರ್ಮ ಇರುತ್ತೆ. ದುಃಖ ಅನುಭವಿಸಬೇಕು, ಪ್ರಯತ್ನ ಮಾಡಬೇಕು, ಆ ದುಃಖವನ್ನ ಕಳಚಿಕೋಬೇಕು. ಇದು ಎಲ್ಲವೂ ಜೀವನದಲ್ಲೇ ಜೀವದಲ್ಲೇ ಅದಕ್ಕೆ ಇರುವಂತ ಕ್ವಾಲಿಟಿ. ಇಟ್ ಡಸ್ ನಾಟ್ ಅಫೆಕ್ಟ್ ದ ಜೀವ, ಇದು ಹೊರಗಿಂದ ದಟ್ ನೇಚರ್ ಇಸ್ ಆಲ್ಸೋ ಬಿಲ್ಟ್ ಇನ್, ಅದನ್ನ ಇರುತ್ತೆ. ಅದಕ್ಕೆ ಆಚಾರ್ಯರ ತತ್ವ ಸಂಖ್ಯಾನದಲ್ಲಿ ಇದನ್ನ ಹೇಳ್ತಾರೆ, ಇದು ದುಃಖ ಸ್ಪೃಷ್ಟ ಅಂತ ಹೇಳ್ತಾರೆ. ಹಾಗೆ ಆ ಸಂಬಂಧ ಅದಕ್ಕೆ ಬರಬೇಕಾಗಿದೆ. ಅದಕ್ಕೆ ದೇವರು ಈ ಕರುಣಾಳು ಎಲ್ಲಿ ಕರುಣಾ ಬರುತ್ತೆ ಅಂದ್ರೆ, ಅದಕ್ಕೆ ದೇವರು ವ್ಯವಸ್ಥೆ ಮಾಡಿ ಇಲ್ಲಿ ಕೊಡ್ತಾ ಇದ್ದಾನೆ. ಅದಕ್ಕೆ ಅವನು ಏನು ಮಾಡ್ತಾನಂದ್ರೆ, ಈ ಒಂದು ಜಡಕ್ಕೇನು ಜೀವಕ್ಕೇನು ಕನೆಕ್ಷನ್ ಕೊಡಬೇಕು. ವಿಥೌಟ್ ದಟ್ ಕನೆಕ್ಷನ್ ನಾವು ಇಲ್ಲಿ ಸ್ಥೂಲ ದೇಹ ಇಲ್ಲದೆ ಸ್ನಾದನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ದೇವರು ಏನು ಮಾಡ್ತಾನೆ, 4ನೇ ಸಂಧಿಯಲ್ಲಿ ಬರುತ್ತೆ, ಶುಭ ಸ್ವೇದಾ ಪಡೆನಿ ಪರಮಾಂಬ ಅಂತ ಬರುತ್ತೆ. ದೇವರು ಏನು ಮಾಡ್ತಾನೆ, ತನ್ನದೇ ಆದ ಒಂದು ರೂಪ ಲಕ್ಷ್ಮಿ ಜೊತೆ ಇದ್ಕೊಂಡು ಅದಕ್ಕೆ ಶುಭ ಸ್ವೇದಾಪ ಅಂತ ಕರೀತಾರೆ. ಸ್ವೇದ ಅಂದ್ರೆ ಸ್ವೇದ ಅಂದ್ರೆ ಬಿಳಿ ಸ್ವೇದ ವರ್ಣ, ಸ್ವೇದ ಆಪ ಬಿಳಿ ನೀರು ಅಂತ. ಬಿಳಿ ನೀರ್ ಅಂದ್ರೆ ನೀರು ಅಂದ್ರೆ ಏನು, ದೇವರು ಆ ರೂಪದಲ್ಲಿ ದೇವರು ಲಕ್ಷ್ಮಿ ಮೇಲೆ ಲಕ್ಷ್ಮಿ ಮೂಲಕವಾಗಿ ಮಾಡ್ತಾನೆ. ಹೇಗೆ ಒಂದು ಹಿಟ್ಟು ಇದ್ರೆ ಹಿಟ್ಟನ್ನ ಸ್ವಲ್ಪ ನೀರ್ ಹಾಕಿದ್ರೆ ಅದು ಒಂದು ಮುದ್ದೆ ಮಾಡ್ಲಿಕ್ಕೆ ಆಗತ್ತೆ, ಇಲ್ಲದ್ರ ಸಂಬಂಧ ಇಲ್ಲ. ಒಂದು ಆ ಒಂದು ಕಾಳನ್ನ ನೀರಲ್ಲಿ ನೆನೆ ಹಾಕಿದನ್ನೇ ಅದು ಉಬ್ಬಿ ಮೊಳಕೆ ಬರುತ್ತೆ, ಮೊಳಕೆ ಬರಬೇಕಂದ್ರೆ ಅದು ತೋರಿಸಬೇಕು. ಹಾಗೇನೆ ಸಿಮಿಲರ್, ಇದು ಎಕ್ಸಾಂಪಲ್, ಈ ತರ ಹಾಗೆ ಆಗತ್ತಂತೆಲ್ಲ. ಅಲ್ಲಿ ದೇವರು ಅಭಿಮಾನ ಅಂಬೋದನ್ನ ಹುಟ್ಟಿಸ್ತಾನ, ಅಭಿಮಾನವನ್ನ ಹುಟ್ಟಿಸಿ ಅದು ಯಾಕರೆ ಅವನು ಹುಟ್ಟಿಸ್ತಾನ ನಮ್ಗೆ ಅಂದ್ರೆ, ಅದು ಜೀವಕ್ಕೆ ತಕ್ಕಂತೆ ಅಭಿಮಾನ. ಯಾಕೆಂದ್ರೆ ವಾಯುದೇವರಿಗೆ ಅಭಿಮಾನ ಹುಟ್ಟಿಸೋದೇ ಇಲ್ಲ, ಅವ್ರು ಅನಭಿಮಾನಿ ಗೊತ್ತೋಳು, ಅವ್ರಿಗೆ ಅಭಿಮಾನ ಶರೀರ, ಅವ್ರಿಗೆ ಯಾವಾಗ್ಲೂ ಶರೀರ ಬೇರೆ ನಾನು ಬೇರೆ ಅಂತ ಗೊತ್ತಿದ್ದ ಅವ್ರಿಗೆ ಇಲ್ಲ, ಉಳಿದವ್ರಿಗೆ ತಕೋಬೇಕು ಯಾವಾಗಲೂ. ಅದು ಬೇರೆ ಪ್ರಸಂಗದಲ್ಲಿ ಅದು ನೋಡೋಣ, ಅದು ವಾಯುದೇವರದ್ದು. ಇಲ್ಲಿ ಇರೋದು ದೇವರು ಏನು ಮಾಡ್ತಾನೆ, ಅದನ್ನ ತನ್ನ ಇಚ್ಛೆಯಿಂದ ಇಂದಿರಾದವ ಲಕ್ಷ್ಮೀದೇವಿಯನ್ನ ಸಹಿತವಾಗಿ ಇಟ್ಟುಕೊಂಡು ತನ್ನ ಇಚ್ಛೆಯಿಂದ ತನ್ನದೇ, ಅವನಿಗೆ ಯಾರು ಇದು ಮಾಡು ಅಂತ ಹೇಳೋರು ಯಾರು ದೇವರಿಗೆ ಇಲ್ಲ. ಅದಕ್ಕೆ ಕರುಣಾಳು ಅಂತೀವಿ, ಇದ್ರೂ ಅವ್ನು ಮಾಡ್ತಾನೆ ತನ್ನ ಇಚ್ಛಾ. ದೇವರಿಗೇನೋ ಒಂದು ಸ್ವಭಾವ, ನಮಗೆ ಹಾಗೆ ಒಂದು ಸ್ವಭಾವ ಅಂಬೋದಿರುತ್ತೋ, ದೇವರಿಗೇನೋ ಸ್ವಭಾವ ಅಂತ ಉಂಟು. ಆ ಸ್ವಭಾವವೇ, ಸ್ವಭಾವ ಇಸ್ ನಾನ್ ಡಿಫ್ರೆಂಟ್ ದೇವರ ವಿಷಯದಲ್ಲಿ, ಆ ಸ್ವಭಾವ ನಮ್ಗೇನೋ ಸ್ವಭಾವ ನಾನ್ ಡಿಫ್ರೆಂಟ್, ನಾವು ಲೌಕಿಕದಲ್ಲಿ ಸ್ವಭಾವ ಅಂತ ಬೇರೆಯಾಗಿ ಮಾತಾಡ್ತೀವಿ. ಸ್ವಭಾವ ಏನು ಅಂದ್ರೆ ಕರುಣಾಮಯ, ನಿಮಿತ್ತ ಬೇಕಾಗಿಲ್ಲ ಅವನಿಗೆ, ಅವ್ನು ಯಾವತ್ತೂ ಕರುಣಾಮಯನೇ. ಆ ಸ್ವಭಾವದ ಕಾರಣದಿಂದ ತನ್ನ ಇಚ್ಛೆಗಳಿಂದ, ಇಚ್ಛೆಗಳು ಹೇಗೆ ಆಗತ್ತೆ ಪ್ಲೂರಲ್ ಏನೇ ಆಗುತ್ತೆ ಅಂದ್ರೆ, ಮೂರು ವಿಧ ಜೀವಿಗಳು, ಮೂರು ವಿಧ ಜೀವಿಗಳಲ್ಲಿ ಮೂರು ತರದಾಗ ಬರಬೇಕು. ಅವ್ರಿಗೆ ತಕ್ಕಂತೆ ಅದನ್ನ ಇಚ್ಛೆಗಳನ್ನ ಅಭಿಮಾನ ವಾಯುದೇವರಿಗಿಲ್ಲ, ನಮ್ಗೆ ಇರುತ್ತೆ, ಇನ್ನೊಬ್ಬರಿಗೆ ತುಂಬಾ ಇರುತ್ತೆ, ಇದಕ್ಕೆ ತಕ್ಕಂತೆ ಈ ಆ ನೀರು ತರ ಒಂದು ರೂಪದಿಂದ ಇರಜ ಅಂತ ಅದಕ್ಕೆ ಹೇಳಿದ್ದ. ಅದು ಮೂಲಕವಾಗಿ ಆ ಒಂದು ಜಡವಾದ ಲಿಂಗ ಅನಾದಿ ಲಿಂಗ ದೇಹಕ್ಕೇನು ನಮಗೇನು ಆ ಸಂಬಂಧವನ್ನ ದೇವರು ಉಂಟು ಮಾಡ್ತಾನೆ, ಇದನ್ನೇ ಇಲ್ಲಿ ಹೇಳ್ತಾರೆ. ಆ ಒಂದು ತನ್ನ ಇಚ್ಛೆಗಳಿಂದ ಅಂತ, ತನ್ನ ಇಚ್ಛೆಗಳಿಂದ ಅವನ ಮೂರು ಜೀವರಿಗೆ ತಕ್ಕಂತೆ ಅವರವರ ಇಚ್ಛೆಗಳು ಆಗುತ್ತೆ. ಆ ಇಚ್ಛೆಗಳಿಂದ ಅವನು ಏನ್ ಮಾಡ್ತಾನ, ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗಳಿಸಿ, ಇದು ಚೇತನ ಹೊರಗೆ ಇರುವಂತದ್ದು ಜಡವಾದ ತ್ರಿಗುಣಗಳು, ಜಡವಾದ ಮೂಲ ಪ್ರಕೃತಿ ಅಂತ ಇರ್ತದೆ. ಮೂಲ ಪ್ರಕೃತಿ ಅಂದ್ರೆ ಪ್ರೈಮಾರ್ಡಿಯಲ್ ಮ್ಯಾಟರ್, ಅಲ್ಲಿ ಇರುವಂತ ಮೂರು ಗುಣಗಳು, ಇದು ಪ್ರಾಕೃತ ಗುಣಗಳೇ. ಜಡವಾದ ಸತ್ವ, ಜಡವಾದ ರಜಸ್ಸು, ಜಡವಾದ ತಮಸ್ಸು, ಹಾಗೇನೆ ಸ್ವರೂಪದಲ್ಲಿನೂ ಚೇತನಾತ್ಮಕ ಸತ್ವ, ಚೇತನಾತ್ಮಕ ರಜ, ಚೇತನಾತ್ಮಕ ತಮಸ್ಸು ಎಂಬುದಿರುತ್ತ. ಅದಕ್ಕೆ ಇದು ಮಿಮಿಕ್ ಆಗತ್ತೆ. ಹೇಗೆ ಅಂದ್ರೆ ಒಂದು ಮಿರರ್ ಮುಂದೆ ನಾವು ನಿಂತಿರ್ತೀವಿ, ನಾವು ಚೇತನ ಜೀವಂತವಾಗಿ ನಿಂತಿರೋರು. ಮಿರರ್ಲಿ ಕಾಣೋದು ಏನು ಅಂದ್ರೆ ನಮಗೆ ತಕ್ಕಂತೆ ಅದು ಜಡ. ಮಿರರ್ಲಿ ರಿಫ್ಲೆಕ್ಟೆಡ್ ಇಮೇಜ್, ಮಿರರ್ಲಿ ನಾವು ನೋಡೋದು ಅದು ಜಡ, ಅದು ನಾವಲ್ಲ. ಹಾಗೇನೆ ಇಲ್ಲಿನೂ ಜೀವದಲ್ಲಿ ಇರುವಂತ ಸತ್ವ ರಜ ತಮಗುಣ, ಹೊರಗೆ ಇರುವಂತ ಜಡವಾದ ಸತ್ವ ರಜ ತಮೋಗುಣ. ದೇವರು ಏನು ಮಾಡುತ್ತಾನಂದ್ರೆ ತನ್ನ ಇಚ್ಛೆಗಳಿಂದ ಅಂದ್ರೆ ಇಷ್ಟಕ್ಕೆ ಬಂದಂತೆ ಮಾಡೋದಿಲ್ಲ. ದೇವರು ಮಾಡಿದ್ರೆ ಅವನು ದೇವನೇ ಅಲ್ಲ. ಯಾರು ಯಾರಿಗೆ ಅವನಿಗೆ ಎಲ್ಲ ಜ್ಞಾನ, ಸರ್ವಜ್ಞ ಅಂತೀವಿ, ಎಲ್ಲಾ ಜ್ಞಾನವೂ ಉಂಟು ಅವನಿಗೆ. ಸೊ ಅದಕ್ಕೆ ತಕ್ಕಂತೆ ತನ್ನ ಇಚ್ಛೆ ಅಂದ್ರೆ ಇವನ ಇಚ್ಛೆಯು ಆಯಾ ವೇದದಲ್ಲಿ ಹೇಳಿರುವ ಪ್ರಕಾರ ಆಗತ್ತೆ. ಅಂದ್ರೆ ದೇವರಿಗೆ ಸ್ವತಂತ್ರವೇ ಇಲ್ಲಂಗ್ ಹೋಗಿತ್ತಲ್ಲ. ದೇವರು ಕೆನಾಟ್ ಇವನ್ ಚೇಂಜ್, ಇದೆಲ್ಲ ಪೂರ್ವಪಕ್ಷ ಮಾಡ್ತಾರೆ. ದೇವರಿಗೆ ಸ್ವತಂತ್ರವೇ ಇಲ್ಲ ನೋಡಿ, ಅವನು ಸತ್ಯಕರ ರಾಜಸರ ಮಾಡ್ಲಕ್ಕಾಗುವ ರಾಜರ ಸ್ವತಂತ್ರವೇ ಇಲ್ಲ. ಈಸಲಿಕ್ಕೆ ಪ್ರೋಗ್ರಾಮ್ ರೋಬೋಟ್ ಅಂದ್ರೆ ಇಲ್ಲ, ದೇವರು ಇಸ್ ನಾಟ್. ದೇವರಿಗೆ ಅವನೇ ಈ ನಿಯಮನವನ್ನ ಮಾಡಿದ್ದಾನೆ. ದೇವರಿಗೆ ಸ್ವತಂತ್ರ ಅಂದ್ರೆ ಏನು ಅಂದ್ರೆ ಅವನು ಪರರ ಇಚ್ಛೆಗೆ ಇಲ್ಲ, ಅವನು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಮಾಡ್ಕೊಳ್ತಾನೆ ಹೊರತು. ಇದು ಅವನೇ ನಿಯಮನ ಮಾಡಿದ್ದಾನೆ. ನಾನು ಹೀಗೆ ವೇದದಲ್ಲಿ ಹೇಳಿದೆ, ಇವರಿಗೆ ಅವನು ವೈಷಮ್ಯ ನೈರ್ಗುಣ್ಯ ದೋಷ ಇಲ್ಲ ಅವನಿಗೆ. ಆದ ಕಾರಣದಿಂದ ತನ್ನ ವಶದಲ್ಲಿ ತಾನೇ ಇದ್ದು ತನ್ನ ಇಚ್ಛೆ, ಅದಕ್ಕೆ ತನ್ನ ಇಚ್ಛೆ ಅಂದ್ರೆ ನೋಬಡಿ ಕಂಟ್ರೋಲ್ಸ್ ಇಟ್, ಬಟ್ ಹೀ ಹ್ಯಾಸ್, ಅವನ ಸ್ವಭಾವ ಹೀಗೆ ಮಾಡ್ತೀನಿ, ವೇದದಲ್ಲಿ ಹೇಳಿರುವಂತ ರೀತಿಯಿಂದ ನಾನು ಮಾಡ್ತೀನಿ ಅಂದ್ರೆ ವೇದದನ್ನ ಕೇಳ್ತಾನಂತ ಅರ್ಥಲ್ಲ. ವೇದದಲ್ಲಿ ಅವನು ಹೇಗೋ ಅದನ್ನ ವೇದ ರಿಫ್ಲೆಕ್ಟ್, ಅವನು ಹೇಗೆ ಸಂಕಲ್ಪ ಮಾಡಿದ್ದಾನೋ ಅದನ್ನ ವೇದ ತಿಳಿಸುತ್ತ. ನಮ್ಗೆ ಅವನ ಸಂಕಲ್ಪ ಗೊತ್ತಿಲ್ಲ, ವೇದ ಇದೆ, ವೇದದವನ್ನ ನೋಡಿ ಇದು ಅವನ ಸಂಕಲ್ಪ ಅಂತೀವಿ. ಇಟ್ ಇಸ್ ಅದರ್ ವೇ ಅರೌಂಡ್. ಸೊ ಅವನು ಅದಕ್ಕೆ ತನ್ನ ಇಚ್ಛೆಗಳಿಂದ ಅಂತ ಇಲ್ಲಿ ಹೇಳ್ತಾರೆ. ಇದು ನಾವು ನೆಕ್ಸ್ಟ್ ಕ್ಲಾಸ್ಲಿ ಕಂಟಿನ್ಯೂ ಮಾಡೋಣ, ಟೈಮ್ ಆಯ್ತು, ಇನ್ನೊಂದು ಕ್ಲಾಸ್ ಇದೆ. ಇಲ್ಲಿ ನಿಲ್ಲಿಸ್ತಾ ಇರ್ತೀನಿ, ಕ್ವಶನ್ಸ್ ಇದ್ರೂ ನೀವು ಕೇಳಬಹುದು. ಕೃಷ್ಣಾರ್ಪಣ ಮಸ್ತು.